அப்ரமம் பங்கரயிதம் அனிதம் விமலம் சதா ஆனந்ததீர்த்தமதலம் பதே தாபத்ரயாபஹம் நித்யா சித்தாந்த துத்வாந்த வித்வம்ஷன விசக்ஷணா ஜெயதீர்த்தாக்கிய நிர்பாசதாம் நோ ஹிருதம்பரே அர்த்திகல்பித கல்போயம் பிரத்யத்திகத கேசரி வியாசதீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகா கரானம் வாதிராஜ குருன் வந்தே ஹைக்ரீவ பதாஸ்ரயான் பூஜ்ய ராகவேந்திராய சத்யதர்மரதாய ச பஜதாம் கல்பவருஷாய நமதாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமதயாளவே ஆபாதமௌலி பர்யந்தம் குருநாமாக்னிம் ஸ்மரேத் தேன விக்னாஹ ப்ரணஷ்யந்தி சித்தியஞ்ச மனோரதாஹ ஹரிஹி ஓம் ஸ்ரீ குருப்யோ நமஹ. ನಾವು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ 54ನೇ ಶ್ಲೋಕ ಅದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಭಾಷ್ಯವನ್ನು ನೋಡಿದ್ದೀವಿ. ಜಸ್ಟ್ ರೀಕ್ಯಾಪ್ ದಟ್ ಮಾಡಿಬಿಟ್ಟು ಮುಂಚೆಕ್ಕೆ ಹೋಗೋಣ. ಇದು ಏನಂದ್ರೆ 54th ವರ್ಸು, ಎರಡನೇ ಅಧ್ಯಾಯ 54ನೇ ಶ್ಲೋಕ. ಅರ್ಜುನ ಹೇಳಿದಂತಹ ಮಾತುಗಳು. ಅರ್ಜುನ ಕೃಷ್ಣನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಸಮಾಧಿಸ್ಥಸ್ಯ ಕೇಶವ, ಸ್ಥಿತದೀಹಿ ಕಿಂ ಪ್ರಭಾಷೇತ, ಕಿಂ ಆಸೀತ ವ್ರಜೇತ ಕಿಂ ಅಂತ ಕೇಳುವಂತಹ ಪ್ರಶ್ನೆ. ಇಲ್ಲಿ ಕೇಶವ ಅಂತ ಸಂಬೋಧನೆ ಮಾಡಿದ್ದಕ್ಕೆ ಆಚಾರ್ಯರು ಆ ಕೇಶವ ಶಬ್ದವನ್ನು ಹೇಳ್ತಾ ಹರಿವಂಶದಲ್ಲಿ ರುದ್ರ ಹತ್ರ ಕೈಲಾಸ ಯಾತ್ರ ಮಾಡಿದಾಗ ನಡೆದಂತಹ ವೃತ್ತಾಂತ ಅಲ್ಲಿ ಹೇಳುವಂತಹ ಮಾತು ಇದು. ಆಚಾರ್ಯರು ಹೇಳಿದಂತಹ ಮಾತು, ಅದಕ್ಕೆ ಟೀಕಾಚಾರ್ಯರು ಒಂದು ಇನ್ನೊಂದು ಪದ್ಯವನ್ನು ಅಲ್ಲಿಯೇ ಹರಿವಂಶದಿಂದ ಕೊಟ್ಟಿದ್ದಾರೆ. ಆಚಾರ್ಯರು ಹರಿವಂಶದಲ್ಲಿ ಕೇಶವ ಶಬ್ದದ ವಚನವನ್ನು ಹೇಳ್ತಾ ಹಿರಣ್ಯ ಗರ್ಭ ಕಹ ಪ್ರೋಕ್ತ ಈಶಃ ಶಂಕರ ಏವಚ ಸೃಷ್ಟಿಯಾದಿನ ವರ್ತಯತಿ ತೌ ಯತಃ ಕೇಶವೋ ಭವಾನ್ ಅನ್ನುವ ವಚನಾಂತರಾಚ ಅಂಥೇಳಿ ಇಲ್ಲಿ ಹರಿವಂಶದಲ್ಲಿ ಹೇಳಿದಂತಹ ಮಾತು. ಹಿರಣ್ಯ ಗರ್ಭ ಕಹ, ಕೇಶವ ಅಂದ್ರೆ ಕ ಈಶ ವ ಅಂತ ಮೂರು ಸಿಲಬಸ್ ಆಗಿ ಬಿಡಿಸಿದರೆ ಅದು ಕೇಶವ ಶಬ್ದದಲ್ಲಿ ಕಹ ಕ ಅನ್ನುವ ಶಬ್ದಕ್ಕೆ ಹಿರಣ್ಯ ಗರ್ಭ ಬ್ರಹ್ಮದೇವರು ಅಂತ ಅರ್ಥ. ಕ ಅಂದ್ರೆ ಬ್ರಹ್ಮದೇವರು, ಹಿರಣ್ಯ ಗರ್ಭ ಕಹ ಪ್ರೋಕ್ತ ಕ ಅನ್ನುವ ಶಬ್ದದಿಂದ ಹಿರಣ್ಯ ಗರ್ಭನಾದ ಬ್ರಹ್ಮದೇವರು ಹೇಳಲ್ಪಟ್ಟಿದ್ದಾರೆ. ಈಶಃ ಶಂಕರ ಏವಚ, ಈಶ ಅನ್ನುವ ಶಬ್ದದಿಂದ ಉಮಾಪತಿಯಾದಂತಹ ಶಂಕರನು ಹೇಳಲ್ಪಟ್ಟಿದ್ದಾನೆ. ಅಲ್ಲಿ ಕೆ ಕ ಈಶ ಅವರಿಬ್ಬರನ್ನು ವ ವರ್ತಯತಿ, ವ ಅಂದ್ರೆ ವರ್ತಯತಿ ಅವರನ್ನು ಪ್ರವರ್ತಿಸುವಂತಹ, ಅವರನ್ನು ನಿಯಮನ ಮಾಡುವಂತಹ, ಅವರನ್ನು ನಿಯಮನ ಮಾಡ್ತಾನೆ, ಪರಿಪಾಲನೆ ಮಾಡ್ತಾನೆ, ಅವರನ್ನು ತಾನು ವರ್ತನೆ ಮಾಡುವಂತೆ ಮಾಡ್ತಾನೆ. ಹಾಗೆ ಸೃಷ್ಟಿಯಾದಿನ ವರ್ತಯತಿ ತೌ ಅಂದರೆ ಬ್ರಹ್ಮದೇವರು ಸೃಷ್ಟಿಯಾದಿ ಕಾರ್ಯಗಳು ಮಾಡುವಾಗ ನಿಯಮಿಸುವುದು ಅಷ್ಟೇ ಅಲ್ಲದೆ ಎರಡು ವಿಧವಾಗಿ ಸೃಷ್ಟಿಯಾದಿನ ಅಂದ್ರೆ ಅವರೆಲ್ಲರನ್ನು ಸೃಷ್ಟಿ ಅಂದ್ರೆ ಕ ಬ್ರಹ್ಮ ರುದ್ರಾದಿಗಳನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ವರ್ತನೆ ಮಾಡಿಸ್ತಾನೆ ಅಂದ್ರೆ ನಿಯಮನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಸೃಷ್ಟಿಯಾದಿ ಕಾರ್ಯಗಳಲ್ಲಿ ಬ್ರಹ್ಮದೇವರಿಗೆ ಅದನ್ನು ಸಹಕಾರ ಮಾಡ್ತಾ ಬ್ರಹ್ಮದೇವರ ಮಾಡುವಂತೆ ಹೇಗೆ ಮಾಡಬೇಕು ಅನ್ನೋದನ್ನು ನಿಯಮನ ಮಾಡ್ತಾನೆ. ಸೊ ಈ ಎಲ್ಲದರಲ್ಲಿಯೂ ಕೂಡ ತಾವು ಅವರಿಬ್ಬರನ್ನು ಕೂಡ ವರ್ತಯತಿ ನಿಯಮಿಸುವವನಾದ ಕಾರಣದಿಂದ ಕೇಶವ ಅನ್ನುವ ಶಬ್ದಕ್ಕೆ ಈ ಅರ್ಥವನ್ನು ಹೇಳಿದ್ದಾರೆ. ಅದನ್ನೇ ತೌ ಯಥ ಕೇಶವೋ ಭವಾನ್ ಅಂತ ಹೇಳಿ ರುದ್ರದೇವರು ಕೇಶವ ಅಂತ ನಿನ್ನನ್ನು ಕರೆಯುವುದಕ್ಕೆ ಅದೇ ಕಾರಣ ಅಂತೇಳಿ ರುದ್ರದೇವರೇ ಕೃಷ್ಣನ ಹತ್ರ ಪರಮಾತ್ಮನ ಹತ್ರ ಹೇಳುವಂತಹ ಮಾತು. ಅದನ್ನೇ ಇನ್ನೊಂದು ಕಡೆ ಆ ಭಾವವನ್ನೇ ಹೇಳುವಂತಹ ಇನ್ನೊಂದು ಪದ್ಯ ಶ್ಲೋಕ ಅಲ್ಲೇ ಹರಿವಂಶದಲ್ಲಿರುವುದೇ ಟೀಕಾಚಾರ್ಯರು ನಮಗೆ ಹೇಳಿದ್ದಾರೆ. ಅದು ಕೋ ಬ್ರಹ್ಮೇತಿ ಸಮಾಖ್ಯಾತ ಈಶೋಹಂ ಸರ್ವದೇಹಿಷು ಅವಾಂ ತವಾಂಗೇ ಸಂಭೂತೌ ತತ ಕೇಶವ ನಾಮವಾನ್ ಅಂಥೇಳಿ ಇಲ್ಲಿ ಆವಾಮ್ ಅಂದ್ರೆ ನಾವಿಬ್ಬರು ಅಂಥೇಳಿ ರುದ್ರದೇವರು ಹೇಳುವಂತಹ ಮಾತು ತನ್ನನ್ನು ಬ್ರಹ್ಮದೇವರನ್ನು ಇಬ್ಬರನ್ನು ಸೇರಿಸಿಕೊಂಡು ಆವಾಂ ತವಾಂಗೆ ನಾವಿಬ್ಬರು ನಿನ್ನ ಅಂಗದಲ್ಲಿ ಸಂಭೂತ ಹುಟ್ಟಿದವಂತಹ ಅವರು ಅಂಥೇಳಿ ಕಹ ಬ್ರಹ್ಮ ಇತಿ ಸಮಾಖ್ಯಾತ. ಕಹ ಅಂದ್ರೆ ಬ್ರಹ್ಮ ಅಂತ ಪ್ರಸಿದ್ಧನಾಗಿದ್ದಾನೆ ಬ್ರಹ್ಮದೇವರು, ಕಹ ಅಂತ ಪ್ರಸಿದ್ಧರಾಗಿದ್ದಾರೆ. ಈಶಃ ಅಹಂ ಸರ್ವದೇಹಿಷು ಎಲ್ಲ ದೇಹಗಳಲ್ಲಿಯೂ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿಯೂ ಕೂಡ ನಾನು ಈಶ ಅಂತ ಕರೆಯಲ್ಪಡುತ್ತೀನಿ ರುದ್ರದೇವರು ಹೇಳ್ತಾ ಇದ್ದಾರೆ. ಆವಾಂ ತವಾಂಗೆ ನಾವಿಬ್ಬರು ಕೂಡ ನಿನ್ನ ಅಂಗದಲ್ಲಿ ನಿನ್ನಲ್ಲಿ ಸಂಭೂತ ಹುಟ್ಟಿದ್ದೀವಿ ಅಂದ್ರೆ ನೀನು ನಮ್ಮನ್ನು ಬಿಂಬರೂಪನಾಗಿ ನೀನು ನಿಯಮನ ಮಾಡ್ತೀಯ, ನಾವು ಪ್ರತಿಬಿಂಬರಾಗಿದ್ದೀವಿ ಅಂತೇಳಿ ತತಃ ಕೇಶವ ನಾಮವಾನ್ ಅದಕ್ಕೆ ನಿನಗೆ ಕೇಶವ ಅಂತ ಹೆಸರು ಬಂದಿದೆ ಅಂತೇಳಿ ರುದ್ರದೇವರು ಹೇಳಿದಂತಹ ಇನ್ನೊಂದು ಶ್ಲೋಕ ಇದನ್ನು ಟೀಕಾಚಾರ್ಯ ಹೇಳಿದ್ದಾರೆ. ಈ ವಿಧವಾಗಿ ಕೇಶವ ಅಂತ ಸಂಬೋಧನ ಮಾಡುತ್ತಾ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ. ಇದನ್ನು ನೋಡಿದರೆ ಸಮಾಧಿಯಲ್ಲಿ ಇರುವಂತಹ ಸ್ಥಿತಪ್ರಜ್ಞ ಜ್ಞಾನಿಯಾದವನಿಗೆ ಯಾವ ಭಾಷಾ ಯಾವ ಮಾತಾಡ್ತಾನೆ ಅವನು, ಸ್ಥಿತದೀಹಿ ಕಿಂ ಪ್ರಭಾಷೇತ, ಅಂತಹ ಸ್ಥಿತ ಬುದ್ಧಿ ಇರುವಂತಹ ಅವನಿಗೆ ಅವನು ಪ್ರಭಾಷೆ ಅವನು ಹೇಗೆ ಪ್ರವರ್ತನೆ ಮಾಡ್ತಾನೆ, ಅವನ ಲಕ್ಷಣಗಳೇನು, ಕಿಮ ಆಸೀತ, ಅವನು ಹೇಗೆ ಇರ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ನುಡಿಯುತ್ತಾನೆ, ಹೇಗೆ ಕಾರ್ಯಗಳಲ್ಲಿ ತೊಡಗುತ್ತಾನೆ, ಏನೇನು ಮಾಡ್ತಾನೆ, ವ್ರಜೇತ ಕಿಂ, ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಮಗೆ ಮೇಲ್ನೋಟಕ್ಕೆ ನೋಡುವಂತಹ ಕಾಣಿಸುವಂತಹ ಅರ್ಥ, ಸಮಾಧಿಯಲ್ಲಿ ಇರುವ ಜ್ಞಾನಿಯ ಲಕ್ಷಣಗಳನ್ನು ಕೇಳಿದಂತೆ ಕಾಣುತ್ತೆ. ಆದರೆ ಸಮಾಧಿಸ್ತಸ್ಯ ಅಂತ ಹೇಳಿದರೆ ಸಮಾಧಿನಲ್ಲಿ ಇರುವಾಗ ಜ್ಞಾನಿಯ ಲಕ್ಷಣಗಳೇನು ಅಂತ ಕೇಳ್ತಾ ಇಲ್ಲ. ಸಮಾಧಿಯಲ್ಲಿ ಹೋಗಲಕ್ಕೆ ಶಕ್ತಿ ಇರುವಂತಹ ಅಂತಹ ಒಂದು ತಾಕತ್ತಿರುವಂತಹ ಜ್ಞಾನಿಯ ಲಕ್ಷಣಗಳನ್ನು ಕೇಳ್ತಾ ಇದ್ದಾರೆ ಹೊರತು ಸಮಾಧಿಯಲ್ಲಿ ಇರುವಾಗ ಜ್ಞಾನಿಗಳ ಲಕ್ಷಣ ಏನು ಅಂತ ಕೇಳ್ತಾ ಇಲ್ಲ. ಅಂದರೆ ಏನು, ಅಪರೋಕ್ಷ ಜ್ಞಾನಿ ಇದ್ದಾನೆ, ಅಪರೋಕ್ಷ ಜ್ಞಾನಿಯಾದವನು ಸಮಾಧಿಯಲ್ಲಿ ಹೋಗ್ತಾನೆ. ಸಮಾಧಿ ಅಂದ್ರೆ ಏನು, ಅಸಂಪ್ರಜ್ಞಾತ ಸಮಾಧಿ ಆಗಲಿ, ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಂತಹ ಜ್ಞಾನಿಯ ಲಕ್ಷಣಗಳೇನು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಮಿಕ್ಕವರು ಕೆಲವುದನ್ನು ವ್ಯಾಖ್ಯಾನ, ಉದಾಹರಣೆಗೆ ಶಂಕರಾಚಾರ್ಯರು ಆ ವಿಧವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಶಂಕರ ಭಾಷೆಯಲ್ಲಿ ಹೇಗಿದೆ ಅಂತ ಹೇಳಿದರೆ ಸಮಾಧಿಯಲ್ಲಿರುವಂತಹ ಅಪರೋಕ್ಷ ಜ್ಞಾನಿಯ ಲಕ್ಷಣವನ್ನು ಅರ್ಜುನ ಕೇಳ್ತಾ ಇದ್ದಾನೆ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಹಾಗಲ್ಲ, ಸಮಾಧಿಯಲ್ಲಿ ಇರುವಾಗಿರುವಂತಹ ಜ್ಞಾನಿಯ ಲಕ್ಷಣ ಅಲ್ಲ, ಸಮಾಧಿನಲ್ಲಿ ಹೋಗುವಂತಹ ತಾಕತ್ತಿರುವಂತಹ ಅಂತಹ ಜ್ಞಾನ, ಸಮಾಧಿಯಲ್ಲಿ ಹೋಗಬೇಕಂದ್ರೆ ಅಂತಹ ಶಕ್ತಿ ಇರುವಂತಹ ಜ್ಞಾನಿಯ ಲಕ್ಷಣಗಳೇನಂತ ಕೇಳ್ತಾ ಇದ್ದಾರೆ ಹೊರತು ಅಂದ್ರೆ ಸಾಮಾನ್ಯ ಲಕ್ಷಣಗಳು, ಸಮಾಧಿಯಲ್ಲಿ ಇರುವಾಗ ಇರುವ ಲಕ್ಷಣಗಳು ಮಾತ್ರವೇ ಅಲ್ಲ. ಇನ್ ಜನರಲ್ ಹೌ ಡಸ್ ಎ ಜ್ಞಾನಿ ಹೂ ಇಸ್ ಕೇಪಬಲ್ ಆಫ್ ಗೋಯಿಂಗ್ ಇನ್ ಟು ಸಮಾಧಿ, ಹೌ ಡಸ್ ಹಿ ಬಿಹೇವ್, ಹೌ ಡಸ್ ಹಿ ಆಕ್ಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದರೆ ನೀವು ಇಂತಹ ಇಂಟರ್ಪ್ರಿಟೇಷನ್ ಕೊಡ್ತಾ ಇದ್ದೀರಾ. ವೈ ಕ್ಯಾಂಟ್ ವಿ ಟೇಕ್ ಸಿಂಪಲ್ ಆಗಿ ಸಮಾಧಿಯಲ್ಲಿ ಇರುವಾಗ ಜ್ಞಾನಿಯ ಲಕ್ಷಣಗಳೇನು ಅಂತಲೇ ಕೇಳಿರಬಹುದಲ್ಲವೇ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ನಮಗೆ ಮುಂಚಿನ ಶ್ಲೋಕಗಳು ಅರ್ಜುನನಿಗೆ ಕೃಷ್ಣ ಸಮಾಧಾನ ಕೊಟ್ಟಿದ್ದರ ಮೂಲಕವಾಗಿ ನಮಗೆ ಗೊತ್ತಾಗುತ್ತೆ. ಇಲ್ಲ, ನಮ್ಮ ಆಚಾರ್ಯರು ಕೊಟ್ಟಿದ್ದ ಇಂಟರ್ಪ್ರಿಟೇಷನ್ ಕರೆಕ್ಟು, ಆ ಇನ್ನೊಂದು ಇಂಟರ್ಪ್ರಿಟೇಷನ್ ಆಲ್ಟರ್ನೇಟ್ ಇಂಟರ್ಪ್ರಿಟೇಷನ್ ತರ ಕೂಡ ತಗೊಳ್ಳಕ್ಕೆ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ಮುಂಚಿನ ಶ್ಲೋಕಗಳನ್ನು ನೋಡಿದರೆ. ಸೊ ಇದರ ಮೂಲಕವಾಗಿ ಈ ವಿಧವಾಗಿ ಜ್ಞಾನಿಯ ಸಾಮಾನ್ಯ ಲಕ್ಷಣಗಳೇನು ಅಂತಲೇ ನಮಗೆ ಇಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳುವಂತಹ ಮಾತು. ಅಷ್ಟೇ ಅಲ್ಲದೆ ಇಲ್ಲಿ ನಮಗೆ ಬ್ರಹ್ಮ ಸಾಕ್ಷಾತ್ಕಾರ ಹೊಂದಿದಂತಹ ಪರಮಾನಂದದಲ್ಲಿ ಮುಳುಗಿದಂತಹ ಜ್ಞಾನಿ ಇರ್ತಾನೆ, ಅವನು ಯಾಕೆ ಕೂಡ್ಕೊಳ್ತಾನೆ, ಯಾಕೆ ಮಾಡ್ತಾನೆ ಅಂದ್ರೆ ವೈ ಡಸ್ ಇವನ್ ಎಂಗೇಜ್ ಇನ್ ಅದರ್ ಆಕ್ಷನ್ಸ್, ಅವನು ಬೇರೆ ಆಕ್ಷನ್ ಗಳಲ್ಲಿ ಎಂಗೇಜ್ ಆಗಬೇಕಾದ ಅವಶ್ಯಕತೆ ಇಲ್ಲವಲ್ಲ, ಅವನಿಗೆ ಅದೇ ಆನಂದ ಕೊಡುತ್ತೆ. ಸೊ ಅಂತಹ ಅವನು ಲಕ್ಷಣಗಳೇನಂತ ಕೇಳಿದರೆ ಹೀಸ್ ಕಂಪ್ಲೀಟ್ಲಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಾಗ ಅವನ ಲಕ್ಷಣಗಳೇನಂತ ಕೇಳಬೇಕಾಗಿದೆಯಲ್ಲ. ಹಿ ಜಸ್ಟ್ ಡಸಂಟ್ ಇವನ್ ಗೆಟ್ ಇನ್ವಾಲ್ವ್ ಇನ್ ಎನಿಥಿಂಗ್, ಹಿ ಜಸ್ಟ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟೆಡ್ ವಿತ್ ಎವ್ರಿಥಿಂಗ್. ಸೊ ಅಂತಹ ಅವನ ಲಕ್ಷಣಗಳನ್ನು ಸಮಾಧಿಯಲ್ಲಿ ಇರುವಾಗ ಲಕ್ಷಣಗಳನ್ನು ಕೇಳ್ತಾ ಇಲ್ಲ, ಸಾಮಾನ್ಯವಾಗಿರುವ ಲಕ್ಷಣಗಳನ್ನೇ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ಇನ್ನೊಂದು ಸಂದೇಹವೂ ಬರುತ್ತೆ. ನಾವೆಲ್ಲ ಯಾವಾಗಲೂ ಏನು ಹೇಳ್ತೀವಿ, ಅರ್ಜುನ ಅಪರೋಕ್ಷ ಜ್ಞಾನಿ ಅಂತ ಹೇಳ್ತೀವಿ. ಸರಿ, ನಾನು ತಿರೋಧಾನ ಆಗಿದೆ ಅಂತ ಹೇಳಿದರೆ ಹಾಗಿದ್ದರೂ ಕೂಡ ಅರ್ಜುನನಿಗೆ ಅಟ್ಲೀಸ್ಟ್ ತಾನು ಅಪರೋಕ್ಷ ಜ್ಞಾನಿ ಅನ್ನೋದನ್ನ ಗೊತ್ತಾಗಿರ್ಬೇಕಲ್ವಾ. ಅಪರೋಕ್ಷ ಜ್ಞಾನಿಯಾದವನ ಲಕ್ಷಣಗಳೇನು ಅಂತ ಅರ್ಜುನ ಕೇಳುವುದರಲ್ಲಿ ಅದಾದರೂ ಯಾಕೆ ಕೇಳ್ತಾ ಇದ್ದಾನೆ ಅರ್ಜುನ? ಹಿ ಹಿಮ್ಸೆಲ್ಫ್ ನೋಸ್ ಹೌದು ಅಪರೋಕ್ಷ ಜ್ಞಾನಿ ಲುಕ್ಸ್ ಲೈಕ್ ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಅನ್ ಅಪರೋಕ್ಷ ಜ್ಞಾನಿ ಅಂತಹ ಅರ್ಜುನ ಮತ್ತು ಕೃಷ್ಣನಿಗೆ ಅಪರೋಕ್ಷ ಜ್ಞಾನಿಯ ಲಕ್ಷಣಗಳೇನಪ್ಪ ಕೃಷ್ಣ ಅಂತ ಯಾಕೆ ಕೇಳಬೇಕು ಅಂದರೆ ಇದರ ಮೂಲಕವಾಗಿ ಅರ್ಜುನ ಅಪರೋಕ್ಷ ಜ್ಞಾನಿ ಅಲ್ಲ ಅನ್ನುವ ಸಂದೇಹವು ನಮಗೆ ಬರುವ ಅವಕಾಶವಿದೆ. ಅದಕ್ಕೆ ಸಮಾಧಾನವಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ನಚ ಅರ್ಜುನ ನ ಜಾನಾತಿ ತ ಲಕ್ಷಣಾಧಿಕಮ, ಅರ್ಜುನಿಗೆ ಆ ಲಕ್ಷಣಗಳೆಲ್ಲ ಗೊತ್ತಿಲ್ಲ ಅಂತಲ್ಲ. ಜಾನಂತಿ ಪೂರ್ವರಾಜಾನ ದೇವರ್ಷಯ ತಥೈವ ಹಿ, ಇದೆಲ್ಲವೂ ಕೂಡ ಅನೇಕ ಮಂದಿ ರಾಜರು ದೇವಋಷಿಗಳು ಎಲ್ಲರೂ ಕೇಳಿದ್ದಾರೆ. ಇದನ್ನು ನಾವು ಕೂಡ ಬೇಕಾದಷ್ಟು ವ್ರತಗಳಲ್ಲಿ ಅದು ಮಾಡುವ ಕಥೆಗಳಲ್ಲಿ ಕೇಳ್ತೀವಿ. ಏನು, ನಾರದರು ಹೋಗಿ ಕೇಳಿದ್ದಾರೆ ಯಾವ ವ್ರತ ಮಾಡಬೇಕು ಏನು ಮಾಡಬೇಕು ಅಂತೇಳಿ. ಇಲ್ಲ, ಇನ್ನೊಬ್ಬರು ಇನ್ನೊಬ್ಬರನ್ನು ಕೇಳ್ತಾರೆ. ಅಂತಹ ನಾರದರಿಗೆ ಎಲ್ಲರಿಗೂ ಹೇಳುವಂತಹ ನಾರದರಿಗೆ ಅವರಿಗೆ ಗೊತ್ತಾಗಿಲ್ಲವೋ ಅಂತ ಹೇಳಿದ್ರೆ ಲೋಕಕ್ಕೆ ಗೊತ್ತಾಗಬೇಕು ಅನ್ನುವಂದ್ರೆ ಸಾಮಾನ್ಯ ಜನರಿಗೂ ಆ ವಿಷಯಗಳು ಗೊತ್ತಾಗಬೇಕು. ಈ ವಿಧವಾಗಿ ಪ್ರಶ್ನೆಗಳ ಕೇಳುವುದರ ಮೂಲಕವಾಗಿ ಲೋಕವಿಹಿತವಾಗುತ್ತೆ ಅನ್ನುವ ಉದ್ದೇಶದಿಂದ ಅವರು ಕೇಳ್ತಾರೆ. ಜಾನಂತಿ ಪೂರ್ವರಾಜಾನ ದೇವರ್ಷಯ ತಥೈವ ಹಿ, ದೇವರ್ಷಿಗಳು ಪೂರ್ವ ರಾಜ ಕಾಲದಲ್ಲಿರುವಂತಹ ಅನೇಕ ಮಂದಿ ರಾಜರು ಕೂಡ ಇವೆಲ್ಲವೂ ತಿಳಿದಿದ್ದಾರೆ. ತಥಾಪಿ ಆದರೂ ಕೂಡ ಧರ್ಮಾನ್ ಪೃಚ್ಛಂತಿ, ಯಾವ ಧರ್ಮಗಳನ್ನು ಹೇಗೆ ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಮಾಡ್ತಾನೆ ಇರ್ತಾರೆ. ವಾರ್ತಾಯೇ ಗುಹ್ಯ ವಿತ್ತೆಯೇ, ವಿತ್ ಅಂದ್ರೆ ಜ್ಞಾನ, ಗುಹ್ಯ ವಿತ್ತೆ ಅಂದ್ರೆ ರಹಸ್ಯವಾಗಿರುವ ಜ್ಞಾನ, ರಹಸ್ಯವಾಗಿ ಬಚ್ಚಿಟ್ಟುಕೊಂಡಿರುವಂತಹ ಜ್ಞಾನ ಯಾವುದಿದೋ ಅದು ವಾರ್ತಾಯೇ, ಅದು ಲೋಕಕ್ಕೆಲ್ಲವೂ ಗೊತ್ತಾಗಬೇಕು, ಲೋಕದಲ್ಲಿರುವ ಸಜ್ಜನರಿಗೆ ಗೊತ್ತಾಗಬೇಕು, ಅನೇಕ ಮಂದಿ ಯೋಗ್ಯರಾದ ಪುರುಷರಿಗೆ ಗೊತ್ತಾಗಬೇಕು. ಅದಕ್ಕಾಗಿಯೇ ಅದನ್ನು ಕೇಳ್ತಾರೆ. ನತೆ ಗುಹ್ಯ ಪ್ರತಿಯಂತೆ, ಅವು ರಹಸ್ಯವಾಗಿ ಇರುವ ವಿಷಯಗಳು ತಾವಾಗಿ ತಾವು ಗೊತ್ತಾಗೋದಿಲ್ಲ. ನತೆ ಪ್ರತಿಯಂತೆ ಪುರಾಣೇಶು ಅಲ್ಪಬುದ್ಧಿನಾಂ, ಪುರಾಣಗಳಲ್ಲಿ ಅಲ್ಪಬುದ್ಧಿ ಇರುವರಾದಂತಹ ಸಾಮಾನ್ಯ ಜನರಿಗೆ ಆ ರಹಸ್ಯವಾದ ವಿಷಯಗಳು ತಾವಾಗಿ ಗೋಚರವಾಗುವುದಿಲ್ಲ. ಆ ಕಾರಣದಿಂದ ಇಂತಹ ಪ್ರಶ್ನೆಗಳನ್ನು ಮಾಡಿದಾಗ ಮಾತ್ರವೇ ಅದರ ಮೂಲಕವಾಗಿ ಲೋಕದಲ್ಲಿ ಇವೆಲ್ಲವೂ ಪ್ರಖ್ಯಾತವಾಗಿ ಎಲ್ಲರಿಗೂ ಈ ವಿಷಯಗಳು ಪ್ರಚಾರವಾಗತ್ತೆ ಗೊತ್ತಾಗತ್ತೆ ಅನ್ನುವ ಕಾರಣದಿಂದ ಜ್ಞಾನಿಗಳಾದವರು ಮಹತ್ತರವಾದ ಜ್ಞಾನ ಉಳ್ಳವರಾದರೂ ಕೂಡ ಇಂದ್ರಾದಿಗಳು ನಾರದಾದಿಗಳು ಅನೇಕ ಮಂದಿ ಋಷಿಗಳು ಎಲ್ಲರೂ ಕೂಡ ಈ ಪ್ರಶ್ನೆಗಳನ್ನು ತಮ್ಮಕ್ಕಿಂತ ದೊಡ್ಡರಾದವರಿಗೆ ಹತ್ತರಿಂದ ಕೇಳಿ ತಿಳ್ಕೊಳ್ತಾರೆ. ಇದರಿಂದ ಎರಡು, ತಾವು ತಮಗೆ ತಿಳಿದ ವಿಷಯವಾದರೂ ಮತ್ತು ಅದು ಕೇಳುವುದರ ಮೂಲಕವಾಗಿ ಅವರಿಗೆ ಆನಂದ ಸಿಗುತ್ತೆ ಒಂದು. ಎರಡನೇದು ಮುಖ್ಯವಾದ ಅಂಶ ಏನೆಂದರೆ ಅದರ ಮೂಲಕವಾಗಿ ಲೋಕದಲ್ಲಿರುವಂತಹ ಅಲ್ಪಬುದ್ಧಿಗಳಾದಂತಹ ಸಾಮಾನ್ಯ ಜನರಿಗೂ ಈ ವಿಷಯಗಳು ಗೊತ್ತಾಗತ್ತೆ ಗೋಚರವಾಗತ್ತೆ ತಿಳಿದು ಬರುತ್ತೆ ಅನ್ನುವ ಕಾರಣದಿಂದ ಇದನ್ನು ಹೇಳ್ತಾ ಇದ್ದಾರೆ ಅಂತೇಳಿ ಈ ವಿಧವಾಗಿ ಇದನ್ನು ಆ ಕೋಟ್ ಮಾಡಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇತ್ಯಾದಿ ವಚನಗಳಿಂದ ನಾವು ಇದನ್ನು ತಿಳ್ಕೋಬೇಕು. ಅಂದ್ರೆ ಅರ್ಜುನ ಅಪರೋಕ್ಷ ಜ್ಞಾನಿ ಅಲ್ಲ ಅಂತಲ್ಲ, ಅವನ ಅಪರೋಕ್ಷ ಜ್ಞಾನಿಯೇ, ಅವನಿಗೆ ಎಲ್ಲವೂ ತಿಳಿದಿದೆ. ಆದರೂ ಕೂಡ ಈ ವಿಷಯವನ್ನು ಕೇಳುವುದರ ಕಾರಣ ಏನೆಂದರೆ ಎಲ್ಲರಿಗೂ ಕೂಡ ಅಪರೋಕ್ಷ ಜ್ಞಾನದ ಲಕ್ಷಣ ಗೊತ್ತಾಗಬೇಕು ಅನ್ನುವ ವಿಷಯದಿಂದ ಹೇಳ್ತಾ ಇದ್ದಾರೆ. ತಾತ್ಪರ್ಯದಲ್ಲಿ ಆಚಾರ್ಯರು ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ, ಕಾ ಭಾಷಾ ಕಥಂ ಭಾಷೆ ಅಂದ್ರೆ ಭಾಷಾ ಅನ್ನುವ ಶಬ್ದಕ್ಕೆ ಕಾ ಭಾಷಾ ಅಂದ್ರೆ ಕಥಂ ಭಾಷೆತೆ ಹೇಗೆ ಮಾತಾಡುತ್ತಾರೆ, ಕೈಹಿ ಗುಣೈಹಿ ಯಾವ ಗುಣಗಳಿಂದ ಪ್ರವರ್ತನೆ ಮಾಡ್ತಾರೆ, ಸಮಾಧಿಸ್ತಸ್ಯ ಅಂದರೆ ಸಮಾಧಿಯಲ್ಲಿರುವವರಂದ್ರೆ ಸಮಾಧಿಯಲ್ಲಿ ಇರುವಾಗ ಮಾಡುವ ಜ್ಞಾನ ಅಂತಲ್ಲ, ಸಮಾಧಿಸ್ತಸ್ಯ ಅಂದ್ರೆ ವಿಷಮ ಬುದ್ಧಿ ವರ್ಜಿತಸ್ಯ ಅಂತೇಳಿ, ಸಮ ಅಧಿಸ್ತಸ್ಯ ಅಂದ್ರೆ ಸಮಬುದ್ಧಿ ಉಳ್ಳವರು ಅಂದ್ರೆ ವಿಷಮ ಬುದ್ಧಿ ಇಲ್ಲದೇ ಇರುವವರು ಅಂದ್ರೆ ವಿಷಮ ಸಮ ಬುದ್ಧಿ ಅಂದ್ರೆ ವಿಷಮ ಬುದ್ಧಿ ಆಗದೇ ಇರುವುದು, ವಿಷಮ ಬುದ್ಧಿ ಅಂದ್ರೆ ವಿಪರೀತವಾದ ಬುದ್ಧಿ, ಜ್ಞಾನ ಅಂದ್ರೆ ಅಜ್ಞಾನ, ವಿಷಮ ಬುದ್ಧಿ ಅಂದ್ರೆ ಅಜ್ಞಾನ ಇಗ್ನೋರೆನ್ಸ್ ಅದು ಇಲ್ಲದೇ ಇರುವವನು ಸಮ ಆದಿ ಅಂದ್ರೆ ಸಮ ಆದಿ ಸಮಬುದ್ಧಿ ಉಳ್ಳವನು ಅಂದ್ರೆ ವಿಷಮ ಬುದ್ಧಿ ಇಲ್ಲದೇ ಇರುವವನು. ಸೊ ಡಬಲ್ ನೆಗೆಟಿವ್ ಮೇಕ್ಸ್ ಎ ಪಾಸಿಟಿವ್. ಸಮ ಆದಿ ಸಮಾಧಿ ಸಮ ಸಮ ಅಂದ್ರೆ ಸಮಾನವಾಗಿರುವಂತಹ ಆ ಪೂರ್ಣವಾಗಿರುವಂತಹ ಧಿ ಬುದ್ಧಿ ಅದು ಸಮಾಧಿ ಅಂದ್ರೆ ವಿಷಮ ಬುದ್ಧಿ ಇಲ್ಲದೇ ಇರುವುದು. ಸೊ ಈ ವಿಧವಾದಂತಹ ಅವನ ಲಕ್ಷಣಗಳೇನು ಅಂತ ಶ್ರೀಕೃಷ್ಣ ಪರಮಾತ್ಮನನ್ನು ಅರ್ಜುನ ಕೇಳಿದ್ದಾನೆ ಅನ್ನುವ ವಿಷಯವನ್ನು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಸೊ ಈ ಕಾರಣದಿಂದ ಆ ಅಪರೋಕ್ಷ ಜ್ಞಾನಿಯ ಸಾಮಾನ್ಯ ಲಕ್ಷಣಗಳೇನು ಅನ್ನುವ ಪ್ರಶ್ನೆಯನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ. ಅದು ಸಮಾಧಿಯಲ್ಲಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಾಗ ಲಕ್ಷಣಗಳನ್ನೇ ಅಂತ ಕೇಳ್ತಾ ಇಲ್ಲ. ಇದಕ್ಕೆ ನಮಗೆ ಮುಂಚಿನ ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಉತ್ತರದಿಂದ ನಮಗದು ಸ್ಪಷ್ಟವಾಗುತ್ತೆ. ಇದು 55ನೇ ಶ್ಲೋಕ. ಅದಕ್ಕೆ ಸಮಾಧಾನವಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ಉವಾಚ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸಿತ ಪ್ರಜ್ಞಸ್ತದೋಚ್ಯತೆ ಅಂತ ಹೇಳಿ. ಅಂದ್ರೆ ಏನು, ಪ್ರಜಹಾತಿ ಯದಾ ಕಾಮಾನ್, ಯದಾ ಕಾಮಾನ್ ಪ್ರಜಹಾತಿ, ಯಾವಾಗಾದರೆ ಮನಸ್ಸಿನಲ್ಲಿರುವಂತಹ ಆ ದುಷ್ಟ ಕಾಮನೆಗಳು ಯಾವುದಿದೋ ಕಾಮಕ್ರೋಧಾದಿಗಳನ್ನು ಯಾವಾಗಾದರೆ ಪ್ರಜಹಾತಿ ಪ್ರಕರ್ಷೇನ ಜಹಾತಿ ಅಂದ್ರೆ ಚೆನ್ನಾಗಿ ಬಿಟ್ಟು ಬಿಡ್ತಾನೋ ಆವಾಗ ಸರ್ವಾನ್ ಪಾರ್ಥ ಮನೋಗತಾನ್, ಸರ್ವಾನ್ ಪಾರ್ಥ ಮನೋಗತಾನ್ ಅಂದ್ರೆ ಸರ್ವಾನ್ ಕಾಮಾನ್ ಮನೋಗತಾನ್, ಮನಸ್ಸಿನಲ್ಲಿರುವಂತಹ ಮನೋಗತಾನ್ ಅಂದ್ರೆ ಮನಸ್ಸಿನಲ್ಲಿ ಇರುವಂತಹ, ಸರ್ವಾನ್ ಅಂದ್ರೆ ಎಲ್ಲಾ, ಕಾಮಾನ್ ಅಂದ್ರೆ ಕಾಮಗಳನ್ನು ಅಂದ್ರೆ ಮನಸ್ಸಿನಲ್ಲಿರುವಂತಹ ಸಮಸ್ತ ದುಷ್ಟ ಕಾಮಕ್ರೋಧಾದಿಗಳನ್ನೆಲ್ಲನೂ ಕೂಡ ಯಾವಾಗಾದ್ರೆ ಬಿಟ್ಟು ಬಿಡ್ತಾನೋ ಅಷ್ಟೇ ಅಲ್ಲದೆ ಆತ್ಮನಿ ಏವ ಆತ್ಮನಾ ತುಷ್ಟ, ಆತ್ಮನಿ ಆತ್ಮನ ಏವ ತುಷ್ಟ, ಆತ್ಮನಿ ಅಂದ್ರೆ ಪರಮಾತ್ಮನಿ ಪರಮಾತ್ಮನಲ್ಲಿ, ಆತ್ಮನ ಅಂದರೆ ತನ್ನ ಆತ್ಮದಿಂದ ತನ್ನ ಚಿತ್ತದಿಂದ ಅಂದ್ರೆ ಏಕಾಗ್ರ ಚಿತ್ತನಾಗಿ, ಏವ ಅಂದ್ರೆ ಅದನ್ನೇ ಅಂದ್ರೆ ಆತ್ಮನಿ ಆತ್ಮನ ಏವ ಅಂದ್ರೆ ಪರಮಾತ್ಮನಲ್ಲಿ ಏಕಾಗ್ರ ಚಿತ್ತನಾಗಿ ತನ್ನ ಮನಸ್ಸಿನೆಲ್ಲ ಅವನಲ್ಲಿಯೇ ಇಟ್ಟು ತುಷ್ಟ ತೃಪ್ತಿವಂತನಾಗಿ ಅಂದ್ರೆ ಆ ಆನಂದ ಪಡುತ್ತಾನೆ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದರಿಂದ ತುಷ್ಟನಾಗಿ ಪರಿತುಷ್ಟನಾಗಿ ತೃಪ್ತಿಯನ್ನು ಹೊಂದಿ ಆನಂದವನ್ನು ಹೊಂದುತ್ತಾನೆಯೋ ಸ್ಥಿತಪ್ರಜ್ಞ ತದಾ ಸ್ಥಿತಪ್ರಜ್ಞ ಉಚ್ಯತೆ, ಆವಾಗ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೆಯುತ್ತಾರೆ. ಅಂದ್ರೆ ಸ್ಥಿತಪ್ರಜ್ಞದ ಅಪರೋಕ್ಷ ಜ್ಞಾನಿಯ ಲಕ್ಷಣವೇನಪ್ಪ, ಅವನ ಒಂದು ಭಾಷೆ ಏನು, ಅವನ ವರ್ತನೆ ಏನು, ಅವನ ಗುಣಗಳೇನು, ಅವನ ಸ್ವಭಾವವೇನು ಅಂತ ಹೇಳಿದರೆ ಆ ಅಪರೋಕ್ಷ ಜ್ಞಾನಿಯ ಲಕ್ಷಣಗಳನ್ನು ಸ್ವಭಾವ ಸಿದ್ಧವಾದ ಆ ಲಕ್ಷಣಗಳನ್ನು ನಾವು ಈ ಸಾಧಕನು ಪ್ರಯತ್ನದಿಂದ ಪಡೆಯಬೇಕಾದ ಆ ಅಪರೋಕ್ಷ ಜ್ಞಾನಿಯ ಲಕ್ಷಣಗಳನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ಯಾವಾಗಾದರೆ ಮನಸ್ಸಿನಲ್ಲಿರುವಂತಹ ಸಮಸ್ತವಾದ ದುಷ್ಟಕಾಮನೆಗಳನ್ನು ಬಿಟ್ಟು ಬಿಡ್ತಾನೋ ತನ್ನ ಮನಸ್ಸಿನಿಂದ ಏಕಾಗ್ರಚಿತನಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿ ಸಂತೃಪ್ತಿಯನ್ನು ಪಡೆಯುತ್ತಾನೋ ಆವಾಗ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಗಮನಾದಿ ಪ್ರವೃತ್ತಿ ನ ಅತಿ ಅಭಿಸಂಧಿ ಪೂರ್ವಿಕ ಮತ್ತಾದಿ ಪ್ರವೃತ್ತಿವತ್ ಇತಿ ಯಾ ನಿಶಾ ಇತ್ಯಾದಿನ ದರ್ಶಯಿಷ್ಯನ್ ಲಕ್ಷಣ ಪ್ರಥಮತ ಆಹ ಪ್ರಜಹಾತಿ ಇತಿ ಅಂತೇಳಿ. ಇಲ್ಲಿ ಯಾ ನಿಶಾ ಅನ್ನುವ ಶ್ಲೋಕ ಮುಂದೆ ಬರುವಂತಹ ಶ್ಲೋಕ. ಆ ಶ್ಲೋಕದ ಒಂದು ಪೂರ್ವಪೀಠಿಕವಾಗಿ ಇದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಯಾ ನಿಶಾ ಅನ್ನುವ ಮುಂಚೆ ಬರುವಂತಹ ಶ್ಲೋಕಕ್ಕೆ ಅಲ್ಲಿ ಮುಂಚೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆ ಶ್ಲೋಕ ಹೇಳುವುದಕ್ಕೆ ಮೂಲ ಮುಂದಾಗಿ ಪೂರ್ವಪೀಠಿಕವಾಗಿ ಇಲ್ಲಿ ಹೇಳಿದಂತಹ ವಚನಗಳನ್ನ ಹೇಳ್ತಾ ಇದ್ದಾನೆ. ಏನಂದರೆ ಈ ಇಂತಹ ಒಂದು ಅಪರೋಕ್ಷ ಜ್ಞಾನಿ ಯಾರಿದ್ದಾನೋ ಅವನ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದರೆ, ಗಮನಾದಿ ಪ್ರವೃತ್ತಿ ನ ಅತಿ ಅಭಿಸಂಧಿ ಪೂರ್ವಿಕ ಅಂದ್ರೆ ಮತ್ತಾದಿ ಪ್ರವೃತ್ತಿ ಬರ್ತದಂತೆ. ಮತ್ತ ಅಂದ್ರೆ ನೋಡ್ರಿ, ಮತ್ತ ಅಂದ್ರೆ ಏನು, ಹುಚ್ಚನಾದವನು. ಮತ್ತ ಅಂದ್ರೆ ಮತ್ತಿಡಿದವನು, ಹುಚ್ಚ, ಮ್ಯಾಡ್ ಮ್ಯಾನ್ ಅಂತೀವಲ್ವ ಅವನಿಗೆ ಮತ್ತ ಅಂತ ಕರೀತಾರೆ. ಮತ್ತ ಅಂದ್ರೆ ಸಂಸ್ಕೃತದಲ್ಲಿ ಹುಚ್ಚ ಅಂತ ಹೇಳಿ. ಮತ್ತನಾದವನು ಅವನು ಪ್ರವೃತ್ತಿ ಮಾಡ್ತಾನೆ. ಅವನು ಹಾಗೆ ಪ್ರವೃತ್ತಿ ಮಾಡ್ತಾನೆ, ನಿಮ್ಗೆ ದಾಸರ ಪದ ಹುಚ್ಚು ಹಿಡಿಯಿತು, ಏನಾಗೆ ಹುಚ್ಚು ಹಿಡಿಯಿತು ಅಂತ ದಾಸರ ಪದ ಎಲ್ಲ ಕೇಳಿದ್ದೀರಾ. ಅಂದ್ರೆ ಏನು, ಒಂದು ಭಕ್ತಿಯಲ್ಲಿ ಬಹಳ ಒಂದು ಉಚ್ಚ ಸ್ಥಿತಿಗೆ ಹೋದವನು ಅವನ ಪ್ರವರ್ತನೆ ಹೇಗಿರುತ್ತೆ ಅಂದ್ರೆ, ಅವನ ಪ್ರವರ್ತನೆ ಒಂದು ಹುಚ್ಚನ ಪ್ರವರ್ತನೆ ಒಂದೇ ವಿಧವಾಗಿ, ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಸಾಮಾನ್ಯ ಜನರಿಗೆ ಒಂದು ಹುಚ್ಚನ ಪ್ರವರ್ತನೆಯು ಒಂದು ಅಪರೋಕ್ಷ ಜ್ಞಾನಿಯ ಪ್ರವರ್ತನೆಯು ಒಂದಾಗೆ ಕಾಣಿಸಿಕೊಡುತ್ತೆ. ಆದರೆ ದೇ ಆರ್ ಪೋಲ್ಸ್ ಅಪಾರ್ಟ್. ಹೇಗಾದ್ರೆ ಅಳುವಾಗನೂ ನಗುವಾಗನೂ ಕಣ್ಣಲ್ಲಿ ನೀರು ಬರುತ್ತೆ. ಆದ್ರೆ ಒನ್ ಇಸ್ ಆಕ್ಚುಲಿ ಹೈ ಫೀಲಿಂಗ್, ಒನ್ ಇಸ್ ಎ ಲೋ ಫೀಲಿಂಗ್. ಸೊ ಇದೇ ವಿಧವಾಗಿ ಅಂದ್ರೆ ಅಪೋಸಿಟ್ ಥಿಂಗ್ಸ್ ಇದ್ರು ಕೂಡ ಅದರ ದೇ ಮೇ ಲುಕ್ ಅಲೈಕ್. ಅದೇ ವಿಧವಾಗಿ ಒಂದು ಭಕ್ತಿಯಲ್ಲಿ ಪರಾಕಾಷ್ಠೆಯನ್ನು ಹೊಂದಿದವನು, ಅಪರೋಕ್ಷ ಜ್ಞಾನಿಯಾದವನ ಲಕ್ಷಣಗಳು, ಒಂದು ಹುಚ್ಚನಾದವನ ಲಕ್ಷಣಗಳು ಕೆಲವು ವಿಷಯಗಳಲ್ಲಿ, ನಾಟ್ ಇನ್ ಎವ್ರಿಥಿಂಗ್, ಒಂದು ಒಂದು ಕಾಮನ್ಯಾಲಿಟಿ ಇರುತ್ತೆ. ಏನು ಕಾಮನ್ಯಾಲಿಟಿ ಅಂತ ಹೇಳಿದರೆ, ಒಂದು ಹುಚ್ಚನಾದವನಿಗೆ ಯಾಕೆ ಅವನು ಹಾಗೆ ಮಾಡ್ತಾನೆ ಅಂದ್ರೆ ಪ್ರಯೋಜನ ಉದ್ದೇಶವಿರುವುದಿಲ್ಲ. ವೈ ಎ ಮ್ಯಾಡ್ ಮ್ಯಾನ್ ಬಿಹೇವ್ಸ್ ಎ ಸರ್ಟನ್ ವೇ, ವಿ ಡೋಂಟ್ ನೋ. ಏನು ಅವನು ಹ್ಯಾಕ್, ಅವನ ಉದ್ದೇಶ, ಪ್ರಯೋಜನವು ಉದ್ದೇಶವೂ ಏನು ಇರೋದಿಲ್ಲ. ಹಿ ಜಸ್ಟ್ ಬಿಹೇವ್ಸ್ ಲೈಕ್ ದಟ್ ಬಿಕಾಸ್ ಹಿ ಫೀಲ್ಸ್ ಲೈಕ್ ಬಿಹೇವಿಂಗ್ ಲೈಕ್ ದಟ್. ಒಂದು ಹುಚ್ಚ ಮಾಡುವುದರ ಅವನ ಹುಚ್ಚನ ಪ್ರವೃತ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವನಿಗೆ ಒಂದು ಪ್ರಯೋಜನ ಉದ್ದೇಶ ನ ಅತಿ ಅಭಿಸಂಧಿ ಪೂರ್ವಕ, ಅಭಿಸಂಧಿ ಪೂರ್ವಿಕ ನ ಅಂದ್ರೆ ಒಂದು ಒಂದು ವಿಷಯಕ್ಕೆ ಇದು ದಿಸ್ ಈಸ್ ಮೈ ಗೋಲ್, ದಿಸ್ ಈಸ್ ಮೈ ಏಮ್ ಅಂತ ಮಾಡಿದಂತೆ ಕಾಣುವುದಿಲ್ಲ. ಅಂದ್ರೆ ಒಂದು ಪ್ರಯೋಜನಕ್ಕನ್ನು ಉದ್ದೇಶ ಪಡೆದು ಇದು ದಿಸ್ ಈಸ್ ವಾಟ್ ಐ ವಾಂಟ್ ಅಂತ ಒಂದು ಡಿಟರ್ಮಿನೇಷನ್ ಮಾಡಿಕೊಂಡು ಮಾಡೋದಿಲ್ಲ. ಹುಚ್ಚನು ಏಮ್ಲೆಸ್ ಆಗಿ ಮಾಡ್ತಾನೆ, ವಿತೌಟ್ ಎನಿ ಏಮ್ ಮಾಡ್ತಾನವನು. ಅದೇ ವಿಧವಾಗಿ ಜ್ಞಾನಿಯಾದವನು, ಅವನಿಗೆ ಪ್ರಯೋಜನ ಅಂದ್ರೆ ಹಿ ಡಸ್ಂಟ್ ಡಿಸೈರ್. ಇಲ್ಲಿ ಹುಚ್ಚನ್ನು ಡಿಸೈರ್ ಮಾಡಿದ್ರೆ ಅವನಿಗೆ ಡಿಸೈರ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಕೆಪಾಸಿಟಿ ಹಿ ಡಸ್ಂಟ್ ಹ್ಯಾವ್ ಎನಿ ಏಮ್ ಅಂಡ್ ಗೋಲ್, ಏಮ್ಲೆಸ್ ಗೋಲ್ ಲೆಸ್ ಆಗಿ ಮಾಡ್ತಾನೆ ಹುಚ್ಚ. ಜ್ಞಾನಿಯಾದವನು ಅವನು ಕೂಡ ಒಂದು ಒಂದು ಉದ್ದೇಶದಿಂದ ಒಂದು ಏಮ್ ಇದೆ ನನಗೆ ಇದು ಮೇಲೆ ಆಶೆಯನ್ನು ಬಿಟ್ಟು ಬಿಟ್ಟು ಮಾಡ್ತಾನೆ. ಆದರೆ ಜ್ಞಾನಿಯಾದವನು ಆ ಪ್ರಯೋಜನ ಉದ್ದೇಶವನ್ನು ಬಿಟ್ಟು ಬಿಡುವುದಕ್ಕೆ ಕಾರಣ ಏನಂದ್ರೆ ಅದು ಜ್ಞಾನದ ಪರಾಕಾಷ್ಠೆ. ಒಂದು ಅಜ್ಞಾನದ ಪರಾಕಾಷ್ಠೆ ಆದರೆ ಇನ್ನೊಂದು ಜ್ಞಾನದ ಪರಾಕಾಷ್ಠೆ. ಉಚ್ಚ ಜ್ಞಾನಿಯಾದವನು, ಉಚ್ಚ ಅಂದ್ರೆ ಮೇಲೆ ಅತ್ಯಂತ ಅಧಿಕ ಎತ್ತರದಲ್ಲಿರುವಂತಹ ಜ್ಞಾನಿಯಾದವನು, ಅಪರೋಕ್ಷ ಜ್ಞಾನಿಯಾದವನು ಯಾವ ಸ್ವಾರ್ಥ ಪ್ರಯೋಜನವೂ ಇಲ್ಲದೆ ಒಂದು ಉತ್ಕೃಷ್ಟವಾದ, ಅವನಿಗೆ ಹೇಗೆ ಅಂದ್ರೆ ಪರಮಾತ್ಮನನ್ನು ಪಡೆಯುವುದೇ ಮುಖ್ಯ ಉದ್ದೇಶ ಅಷ್ಟೇ. ಅವನು ಲೋಕದಲ್ಲಿ ಮಾಡು ಲೋಕದಲ್ಲಿ ಲೌಕಿಕ ವಿಷಯದಲ್ಲಿ ಅವನಿಗೆ ಯಾವುದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಉದ್ದೇಶ ಇದು ಬೇಕು ಅದು ಬೇಕು ಅದು ಬೇಕು, ಒಂದು ಒಳ್ಳೆ ಹಣ್ಣು ತಿನ್ನಬೇಕು, ಒಂದು ಒಳ್ಳೆ ಇದು ಮಾಡಬೇಕು, ಒಂದು ಇಲ್ಲ ವಿಹಾರಕ್ಕೆ ಹೋಗಬೇಕು ಇತ್ಯಾದಿ ಉದ್ದೇಶಗಳು ಇರೋದಿಲ್ಲ. ಅವನಿಗೆ ಪ್ರಯೋಜನ ಉದ್ದೇಶ ಇರೋದಿಲ್ಲ. ಅಂದ್ರೆ ಅಪರೋಕ್ಷ ಜ್ಞಾನಿಯಾದವನ ಪ್ರವೃತ್ತಿ ಹೇಗಿರುತ್ತೆ ಅಂದ್ರೆ ಒಂದು ಪ್ರಯೋಜನವನ್ನು ಉದ್ದೇಶ ಮಾಡಿಕೊಂಡು ಕೆಲಸ ಮಾಡುವುದಿರಲಿಲ್ಲ. ಅದೇ ಯಾನಿಶಾ ಅನ್ನೋದರಲ್ಲಿ ಎಲ್ಲರಿಗೂ ರಾತ್ರಿ ಆದಾಗ ಇವರಿಗೆ ಹಗಲಾಗತ್ತೆ, ಎಲ್ಲರಿಗೂ ಹಗಲಾದಾಗ ರಾತ್ರಿ ಆಗತ್ತೆ ಅಂತ ಹೇಳಿದ್ರೆ ಅದನ್ನು ಲಿಟ್ರಲಿ ಮೀನಿಂಗ್ ತಗೊಂಡು ಮಾಡ್ತಾರಲ್ವಾ. ಅಲ್ಲಿ ಹಾಗೆ ತಗೋಬಾರದು. ಅಂದ್ರೆ ಎಲ್ಲರೂ ಯಾವ ವಿಷಯಗಳಲ್ಲಿ ತೊಡಗುತ್ತಾರೋ ಆ ವಿಷಯಗಳಲ್ಲಿ ಜ್ಞಾನಿ ಅದನ್ನು ತೊಡಗುವುದಿಲ್ಲ. ಯಾರು ಎಲ್ಲದನ್ನು ಬೇಡ ಅಂದ್ರೆ ಪರಮಾತ್ಮ ಬೇಡ ಅಂತದ್ದೆಲ್ಲ ದೂರ ಹೋಗ್ತಾರೆ, ಅದರ ವಿಷಯದಲ್ಲಿ ಅವ್ರು ಹೋಗ್ತಾರೆ. ಅಂದ್ರೆ ಆ ವಿಷಯವಾಗಿ ಯಾ ನಿಶಾ ಅನ್ನೋ ಶ್ಲೋಕ ಅದನ್ನು ಹೇಳುತ್ತೆ. ಅದು ವಿಸ್ತಾರವಾಗಿ ಮುಂಚೆ ನೋಡೋಣ. ಆದರೆ ಅದನ್ನೇ ಆ ಭಾವನೆ ಇಲ್ಲಿ ಮುಂದೆ ತೋರಿಸ್ತಾ ಇದ್ದಾರೆ. ಅದರ ಒಂದು ಟೇಸ್ಟ್, ರುಚಿಯನ್ನು ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಪ್ರಧಾತಿ ಯದಾಕಾಮ ಅನ್ನುವುದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಜ್ಞಾನಿಯಾದವನು ಎಲ್ಲದರ ವಿಷಯಗಳಲ್ಲಿ, ತುಚ್ಛವಾದ ವಿಷಯಗಳಲ್ಲಿ ಆಶೆಯನ್ನು ಬಿಟ್ಟು ಬಿಟ್ಟು ಇರ್ತಾನೆ ಪ್ರಧಾತಿ ಅನ್ನುವುದರಲ್ಲಿ. ಏವಂ ಪರಮಾನಂದೃತೃಪ್ತ ಕಿಮರ್ಥಂ ಪ್ರವೃತ್ತಿಂ ಕರೋತಿ ಇತಿ ಪ್ರಶ್ನಾಭಿಪ್ರಾಯ ಪ್ರಾರಬ್ಧ ಕರ್ಮಣ ಈಶತ್ ತಿರೋಹಿತ ಬ್ರಹ್ಮಣ ವಾಸನೆಯ ಪ್ರಾಯ ಅಲ್ಪ ಅಭಿಸಂಧಿ ಪೂರ್ವಿಕ ಪ್ರವೃತ್ತಿ ಸಂಭವತಿ ಇತಿ ಆಶಯವಾನ್ ಪರಿಹರತಿ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಏವಂ ಪರಮಾನಂದ ತೃಪ್ತ ಅಂದ್ರೆ ಏನು, ಮುಂಚೆ ನಮ್ಗೆ ಹೇಳಿದ್ದಾರೆ ಸಮಾಧಿಸ್ತಸ್ಯ ಅಂದ್ರೆ ಸಮಾಧಿಯಲ್ಲಿ ಇರುವವನ ಲಕ್ಷಣಗಳು ಯಾವುದಂತ ಹೇಳಿದ್ದಾರೆ ಮುಂಚೆ. ಏನು ಸಮಾಧಿಯಲ್ಲಿ ಇರುವವನು ಪರಮಾನಂದದಲ್ಲಿದ್ದಾನೆಕೋಸ್ಕರ ಅವನಲ್ಲಿ ನಗಾರಿಗಳು ದೊಡ್ಡ ದೊಡ್ಡ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಡ್ರಮ್ಸ್ ಬಾರಿಸಿದ್ರು ಕೂಡ ಆ ಅಪರೋಕ್ಷ ಜ್ಞಾನಿಯಾದವನು ಆ ಸಮಾಧಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಾಗ ಅವನಿಗೆ ಯಾವ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಅವನು ಏನು ಮಾಡೋದಿಲ್ಲ. ಹಿ ಜಸ್ಟ್ ಗೆಟ್ಸ್ ಟೋಟಲಿ ಅನ್ಪರ್ಟರ್ಬ್ಡ್ ಬೈ ಎವ್ರಿಥಿಂಗ್. ಸೊ ಅದಕ್ಕೆ ಅಂತಹ ಅವನು ಚಂಚಲವಾಗುದು, ಅವನ ಮನಸ್ಸು ಡಸನ್ ಗೆಟ್ ವೈಬ್ರೇಟೆಡ್, ಡಸನ್ ಗೆಟ್ ಡಿಸ್ಟರ್ಬ್ಡ್ ಅಟ್ ಆಲ್. ಸೊ ಈ ವಿಧವಾಗಿ ಪರಮಾನಂದದಲ್ಲಿ ತೃಪ್ತನಾದವನು ಅವನು ಕಿಮರ್ಥಂ ಪ್ರವೃತ್ತಿಂ ಕರೋತಿ ಇದು ಪ್ರಶ್ನಾಭಿಪ್ರಾಯ. ಪ್ರಶ್ನೆಯ ಅಭಿಪ್ರಾಯ ಏನೆಂದರೆ ಅವನು ಯಾಕೆ ಮಾತಾಡ್ತಾನೆ, ವೈ ಡಸ್ ಈ ಆಕ್ಟ್, ವೈ ಡಸ್ ಈವನ್ ಡೂ ಎನಿಥಿಂಗ್ ಅಟ್ ಆಲ್ ಅಂಥೇಳಿ ಇದು ಪ್ರಶ್ನ ಅಭಿಪ್ರಾಯ. ಪ್ರಾರಬ್ಧ ಕರ್ಮಣ ಈಶತ್ ತಿರೋಹಿತ ಬ್ರಹ್ಮಣ ವಾಸನೆಯ ಪ್ರಾಯ ಅಲ್ಪಾಭಿಸಂಧಿಪೂರ್ವಕ ಪ್ರವೃತ್ತಿ ಸಂಭವತಿ ಇತ್ಯಾಶಯವನ್ ಪರಿಹರತಿ. ಅದಕ್ಕೆ ಅದನ್ನು ಅಂತಹ ಒಂದು ಉದ್ದೇಶ ಪರಿಹಾರ ಮಾಡ್ತಾ ಹೇಳ್ತಾ ಇದ್ದೆ. ಏನಂತ ಹೇಳಿದರೆ ಪರಮಾನಂದದಲ್ಲಿ ಮಗ್ನನಾಗಿರುವನಾದರೆ ಅಂತಹ ಜ್ಞಾನಿ ಆದವನು ಗಮನಾದಿ ಪ್ರವೃತ್ತಿಯನ್ನು ಅಂದರೆ ಅಲ್ಲಿ ಹೋಗೋದು, ವೈ ಡಸ್ ಈವನ್ ಗೋ ಎನಿವೇರ್ ಸ್ಥಿತದೀಹಿ. ಸೊ ಪ್ರಶ್ನೆ ನೋಡ್ರಿ, ಆ ಪ್ರಶ್ನೆ ಕೇಳಿದನ್ನು ನೋಡ್ರಿ. ಈ ಇಲ್ಲಿ ನಮಗೆ ಆಚಾರ್ಯರ ಭಾಷೆಯಲ್ಲಿ ಆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಸ್ಥಿತಿ ಕಿಂ ಪ್ರಭಾಷೇತ ಕಿಮಾಸೇತ ವ್ರಜೇತ ಕಿಂ ಅಂತ ಹೇಳಿದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ ಜ್ಞಾನಿ ಹೇಗೆ ಹೋಗ್ತಾನೆ, ಹೌ ಡಸ್ ಇ ವಾಕ್, ಹೌ ಡಸ್ ಇ ವಾಕ್ ಅರೌಂಡ್, ಹೌ ಡಸ್ ಇ ಮೂವ್ ಅರೌಂಡ್, ಹೌ ಡಸ್ ಇ ಟಾಕ್ ಅಬೌಟ್ ಅಂತ ಹೇಳಿದರೆ ಅದು ಅರ್ಥ ಇಲ್ಲದೆ ಮಾತು. ಒನ್ ಹೂ ಈಸ್ ಕಂಪ್ಲೀಟ್ಲಿ ಇನ್ ಅಸಂಪ್ರಜ್ಞಾತ ಸಮಾಧಿ, ಲೋಕದಲ್ಲಿ ಬೇರೆ ಯಾವ ಇಲ್ಲದೆ ಒಂದು ಕಡೆ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವನು ಹೇಗೆ ನಡೀತಾನೆ ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ಅರ್ಥ ಇಲ್ಲ. ದ ಕ್ವಶನ್ ಇಟ್ ಸೆಲ್ಫ್ ಬಿಕಮ್ಸ್ ಮೀನಿಂಗ್ಲೆಸ್ ಅಲ್ವೇ. ಯಾಕೆಂದ್ರೆ ಅವನು ಹೇಗೆ ಸಮಾಧಿಯಲ್ಲಿರುವ ಮನುಷ್ಯನು ಹೇಗೆ ನಡೀತಾನೆ ಅಂತ ಹೇಳಿದ್ರೆ ಸಮಾಧಿಯಲ್ಲಿರುವವನು ನಡೆಯೋದು ಎಲ್ಲಿಂದ ಬಂತು? ಸೊ ಇಡ್ ಆ ಹೇಗೆ ನಡ್ಕೊಳ್ತಾನೆ, ಹೇಗೆ ಮಾತಾಡ್ತಾನೆ ಅಂದ್ರೆ ಸಮಾಧಿಯಲ್ಲಿರುವವನು ಮಾತಾಡುವುದು ಎಲ್ಲಿಂದ ಬಂತು? ಸೊ ಆ ಕಾರಣದಿಂದ ಅಂತಹ ಇಂಟರ್ಪ್ರಿಟೇಷನ್ ಸರಿಯಿಲ್ಲ, ಅವನ ಸಾಮಾನ್ಯ ಲಕ್ಷಣಗಳೇನು ಅಂತ ಕೇಳುವುದರೇ ಹೊರತು ನಮಗೆ ಬೇರೆ ವಿಧವಾಗಿ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಪ್ರಾರಬ್ಧ ಕರ್ಮಣ ಈಶ ತಿರೋಹಿತ ಬ್ರಹ್ಮಣ ವಾಸನೆಯ ಪ್ರಾಯ ಅಲ್ಪಾಭಿಸಂಧಿಪೂರ್ವಕ ಪ್ರವೃತ್ತಿ ಸಂಭವತಿ. ಅಂದರೆ ಪ್ರಾರಬ್ಧ ಕರ್ಮದ ಮೂಲಕವಾಗಿ ತಿರೋಹತ ಜ್ಞಾನ ಅಂದ್ರೆ ಜ್ಞಾನ ತಿರೋಹಿತ, ನಾವು ಜ್ಞಾನ ತಿರೋಧಾನ ಅಂತ ಕೇಳಿದ್ವಿ. ಜ್ಞಾನ ತಿರೋಧಾನ ಅಂದ್ರೆ ಹೊಸದಾಗಿ ಪಾಠಕ್ಕೆ ಬಂದವರೇನೆಂದ್ರೆ ಜ್ಞಾನ ತಿರೋಧಾನ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನಿ ಆದವನು ಪ್ರಾರಬ್ಧ ಕರ್ಮದ ಮೂಲಕವಾಗಿ ತಾನು ಎಷ್ಟೋ ಜನ್ಮಗಳ ಮುಂಚೆ ಮಾಡಿದ ಕರ್ಮದ ಮೂಲಕವಾಗಿ ಆ ಜ್ಞಾನ ಮುಚ್ಚಿಕೊಂಡು ಅಂದ್ರೆ ಇಟ್ಸ್ ಟೆಂಪರರಿಲಿ ಇಟ್ ಈಸ್ ಲೈಕ್ ನೋ ರೆಡ್ಯೂಸ್ಡ್ ಆರ್ ಕಮ್ಸ್ ಡೌನ್ ಆರ್ ಗೊತ್ತಾಗೋದಿಲ್ಲ ಜ್ಞಾನ. ಅದಕ್ಕೆ ಜ್ಞಾನ ತಿರೋಧಾನ ಅಂದ್ರೆ ಹಿಂದಕ್ಕೆ ಹೋಗೋದು, ಜ್ಞಾನ ಬಿಕಮಿಂಗ್ ಟರ್ನಿಂಗ್ ಬ್ಯಾಕ್. ಸೊ ಈ ವಿಧವಾಗಿ ಜ್ಞಾನ ತಿರೋಧಾನವಾಗತ್ತೆ ಪ್ರಾರಬ್ಧ ಕರ್ಮದ ಮೂಲಕವಾಗಿ ಕೊಂಚ ಅಂದ್ರೆ ಸ್ವಲ್ಪ ಇಟ್ ಡಸಂಟ್ ಬಿಕಮ್ ದೇ ಬಿಕಮ್ ಡಮ್ ಅಂತಲ್ಲ. ಈಶತ್ ತಿರೋಹಿತ ಬ್ರಹ್ಮಣ ಬ್ರಹ್ಮಜ್ಞಾನ ಸ್ವಲ್ಪ ತಿರೋಧಾನವಾಗತ್ತೆ ಅಂದ್ರೆ ಹಿಂದೆ ಹೋಗುತ್ತೆ, ಕಮ್ಮಿ ಆಗತ್ತೆ. ಆ ಕಾರಣದಿಂದ ಅವಂತಹ ಅವರು ಹೇಗೆ ಅಲ್ಪಾಭಿಸಂಧಿಪೂರ್ವಿಕ ಪ್ರವೃತ್ತಿ ಸಂಭವತಿ ಅಂದ್ರೆ ಅಲ್ಪ ಅಭಿಸಂಧಿಪೂರ್ವಿಕ ಅಭಿಸಂಧಿ ಅಂತ ಹೇಳಿದರೆ ವಿಷಯಗಳಲ್ಲಿ ನಮಗೆ ಒಂದು ಅಟ್ಯಾಚ್ಮೆಂಟ್ ಬರುವುದು. ಈ ವಿಧವಾಗಿ ಜ್ಞಾನ ತಿರೋಧಾನವಾದವನು ಅಲ್ಪಾಭಿಸಂಧಿಪೂರ್ವಕ ಅಂದ್ರೆ ವಿಷಯಗಳಲ್ಲಿ ತಾನು ತಿರೋಹಿತನಾದವನು ಸ್ಫುಟವಾದ ಅಪರೋಕ್ಷ ಜ್ಞಾನ ಇಲ್ಲದಾಗಿರುವಾಗ ಅಲ್ಪ ಪ್ರಯೋಜನ ಉದ್ದೇಶದಿಂದ ಗಮನಾದಿ ಪ್ರವೃತ್ತಿಯನ್ನು ಮಾಡುತ್ತಾನೆ ಅನ್ನುವ ಆಶದಿಂದ ಯಾ ನಿಶಾಂತ ಶ್ಲೋಕದಲ್ಲಿ ಅರ್ಜುನ ಆಕ್ಷೇಪವನ್ನು ಶ್ರೀಕೃಷ್ಣ ಪರಿಹಾರ ಮಾಡ್ತಾನೆ ಅಲ್ಲಿ ಬೇರೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಾಯಃ ಸರ್ವಾನ್ ಕಾಮಾನ್ ಪ್ರದಹಾತಿ ಶುಕಾದೀನಾಮಪಿ ಈಶದ್ ದರ್ಶನಾತ್ ಅಂತ ಹೇಳಿ. ಅಂದ್ರೆ ನಮಗೆ ಶುಕಾದಿ ಜ್ಞಾನಿಗಳಲ್ಲಿ ಇತರ ವಿರುದ್ಧ ಕಾಮನೆಗಳು ನಮಗೆ ಕಾಣಿಸ್ಕೊಡುತ್ತೆ ಅಂತ ಹೇಳಿ. ಅಂದ್ರೆ ಏನು, ಜ್ಞಾನಿ ಸರ್ವಾನ್ ಕಾಮಾನ್ ಪ್ರದಹಾತಿ ಅಂದ್ರೆ ಎಲ್ಲ ಕಾಮನೆಗಳನ್ನು ಬಿಟ್ಟು ಬಿಡ್ತಾನೆ ಅಂತ ಹೇಳಿದರೆ ಜ್ಞಾನ ತಿರೋಧಾನವಾದವನು ಎಲ್ಲ ಕಾಮನೆಗಳನ್ನು ಬಿಟ್ಟು ಬಿಡೋದಿಲ್ಲವಲ್ಲ. ಆವಾಗ ಜ್ಞಾನ ತಿರೋಧಾನವಾದಾಗ ಆ ಸ್ವಲ್ಪ ಕಾಮನೆಗಳು ಇರುತ್ತಲ್ಲವಾ. ಸೊ ಹೌ ಕೆನ್ ದಟ್ ಬಿ ಎ ಲಕ್ಷಣ ಅಂದ್ರೆ ಅವರಿಗೆ ಅವನು ಅಪರೋಕ್ಷ ಜ್ಞಾನಿ ಆದ ಅಲ್ಲ ಅಂತ ಹೇಳ್ತೀವೋ, ಜ್ಞಾನ ತಿರೋಧಾನವಾದ ಕಾರಣದಿಂದ ಅಪರೋಕ್ಷ ಜ್ಞಾನಿ ಅಲ್ಲ ಅಂತ ಹೇಳ್ತೀವೋ ಅಂತ ಹೇಳಿದರೆ ಹಾಗಲ್ಲ. ಸಾಮಾನ್ಯವಾಗಿ ಇರುವ ಲಕ್ಷಣಗಳಂದ್ರೆ ಜ್ಞಾನ ತಿರೋಧಾನವಾದಾಗ ಹಾಗೆ ಸ್ವಲ್ಪ ಅಬರೇಷನ್ ಬಂದರೂ ಕೂಡ ಅದು ಸಾಮಾನ್ಯ ಲಕ್ಷಣ ಅಲ್ಲ. ಅವನ ಸಾಮಾನ್ಯ ಲಕ್ಷಣ ಏನು, ಇನ್ ಜನರಲ್ ಹೌ ಹಿ ಬಿಹೇವ್ಸ್ ಮೋಸ್ಟ್ ಆಫ್ ದ ಟೈಮ್ ಹೇಗೆ ಮಾಡ್ತಾನೆ ಅಂದ್ರೆ ತತ್ವ ಸಾಕ್ಷಾತ್ಕಾರ ಪಡೆದ ಜ್ಞಾನಿಗಳು ಆ ಪರಮಾತ್ಮನ ಪಾದಗಳಲ್ಲಿ ಭಕ್ತಿಯನ್ನು ಬಯಸುತ್ತಾರೆ ಅನ್ನ ಪ್ರಮಾಣ ಇದೇ ಕಾರಣದಿಂದ ಭಕ್ತಿಯಾದಿ ಕಾಮನೆಗಳನ್ನೇ ಮಾಡ್ತಾರೆ ಹೊರತು ಆವಾಗ ಈ ವಿಧವಾಗಿ ಸಾಮಾನ್ಯ ಜನರಂತೆ ಅವರು ಪ್ರಯತ್ನ ಮಾಡಿದರೂ ಕೂಡ ಮೋಸ್ಟ್ ಆಫ್ ದ ಟೈಮ್ ಅಧಿಕಾರಿಗಳಾದವರು, ಈ ಜ್ಞಾನ ತಿರೋಧಾನ ಅನ್ನುವುದು ಎಲ್ಲರಿಗೂ ಆಗೋದಿಲ್ಲ, ನಮ್ಮಂತ ಅವರಿಗೆ ಆಗೋದಿಲ್ಲ ಅಂದ್ರೆ ಸಾಮಾನ್ಯ ಜನರಿಗೂ ಅಲ್ಪ ಅಧಿಕಾರಿಗಳು ಇಲ್ಲ, ಅದು ಮೇಲಿರುವಂತಹ ಅಧಿಕಾರಿಗಳಿಗೆ ಮಾತ್ರವೇ ಜ್ಞಾನ ತಿರೋಧಾನ ಅನ್ನುವ ಶಬ್ದ ಪ್ರಯೋಗವಾಗುತ್ತೆ. ಸೊ ಅಂತಹ ಅಧಿಕಾರಿಗಳಿಗ ಯಾವುದಿದೋ ಅವರಿಗೆ ದೊಡ್ಡ ಕರ್ಮಗಳ ಮೂಲಕವಾಗಿ ಈ ವಿಧವಾದ ಜ್ಞಾನ ತಿರೋಧಾನ, ಜ್ಞಾನ ಅಭಿವೃದ್ಧಿ, ಅಭಿವ್ಯಕ್ತಿ ಇತ್ಯಾದಿಗಳು ಆಗತ್ತೆ ಹೊರತು ಅಭಿಭೂತಂ ತೇಷಾಂ ಜ್ಞಾನಂ ತಚ್ಚ ಉಕ್ತಂ ಅಂತ ಹೇಳಿ. ಸೊ ಅಂದ್ರೆ ಇಂದ್ರಾದಿಗಳಿಗೆ ಈ ವಿಧವಾಗಿ ಜ್ಞಾನ ತಿರೋಧಾನ ಅಭಿವ್ಯಕ್ತಿ ಇತ್ಯಾದಿಗಳಾಗತ್ತೆ. ಸೊ ಅಂತಹ ಅವರು ಪರಮಾತ್ಮನ ತತ್ವದರ್ಶಿಗಳಾದವರು. ಈ ಸಾಮಾನ್ಯವಾಗಿ ಅವರು ಲಕ್ಷಣ ಅಂದ್ರೆ ಅದಕ್ಕೆ ಅರ್ಜುನ ಈ ಪ್ರಶ್ನೆಯನ್ನು ಕೇಳುವುದರ ಉದ್ದೇಶವೇನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಅಪರೋಕ್ಷ ಜ್ಞಾನಿಗಳಾದವರಿಗೆ ಯಾವ ಲಕ್ಷಣಗಳಿರುತ್ತೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆ ಕಾರಣದಿಂದ ನಮಗೆ ಮುಂಚಿನ ಶ್ಲೋಕದಲ್ಲಿ ಇರುವಂತಹ ಭಾವ ಏನು, ಆ ಪರ್ಪೋರ್ಟ್ ಏನು ಅಂತ ಹೇಳಿದರೆ, ಸಾಮಾನ್ಯ ಲಕ್ಷಣಗಳು ಅವಂದ ಅಪರೋಕ್ಷ ಜ್ಞಾನಿಯಾದವನು ಸಮಾಧಿಯಲ್ಲಿ ಹೋಗುವಂತಹ ತಾಕತ್ತು ಶಕ್ತಿ ಇರುವಂತಹ ಅಪರೋಕ್ಷ ಜ್ಞಾನಿಯ ಸಾಮಾನ್ಯ ಲಕ್ಷಣಗಳನ್ನು ಮಾತ್ರವೇ ಕೇಳ್ತಾ ಇದ್ದಾರೆ ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗುತ್ತೆ. ಸೊ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ನೋಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಧಿಕಾರಿ ವರ್ಗಕ್ಕೆ ಸೇರಿದಂತಹ ಅವರಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ, ರಾಜರ್ಷಿಗಳು, ಚಕ್ರವರ್ತಿಗಳು, ಇಲ್ಲ ದೇವತೆಗಳು, ಇಲ್ಲ ಋಷಿಗಳು ಮೊದಲಾದವರು ಜ್ಞಾನದಲ್ಲಿ ಬಹಳ ಪ್ರಬಲ ಕರ್ಮದಿಂದ, ಅಂದ್ರೆ ಏನು ಸ್ಟ್ರಾಂಗ್, ಅವರು ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕೆ ಮುಂಚೆ ಮಾಡಿದಂತಹ ಪ್ರಬಲ ಕರ್ಮ ಯಾವುದಿದ್ದೋ ಆ ಪ್ರಬಲ ಕರ್ಮದಿಂದಾಗಿ ಅವರಿಗೆ ಜ್ಞಾನದ ಅಭಿವ್ಯಕ್ತಿಯಾಗಲಿ, ಜ್ಞಾನ ತಿರು ಅಂದ್ರೆ ಜ್ಞಾನ ಸಡನ್ ಆಗಿ ಎಕ್ಸಿಬಿಟ್ ಜ್ಞಾನ, ಅಂಡ್ ಸಡನ್ ಆಗಿ ಜ್ಞಾನ ತಿರೋಧಾನ, ಜ್ಞಾನ ಹಿಂತಿರುಗುವುದು, ಅದು ಸಡನ್ ಆಗಿ ತೋರಿಸ್ತಾರೆ. ಅಂದ್ರೆ ಅವರು ಉಳಿದವರಕ್ಕಿಂತ ಬೇರೆ ವಿಲಕ್ಷಣರಾಗಿರ್ತಾರೆ ಅನ್ನುವ ಪುರಾಣ ವಾಕ್ಯದ ಒಂದು ವಚನ ಇದೇ ಕಾರಣದಿಂದ ಅಧಿಕಾರಿಕರಲ್ಲದವರಿಗೆ ವಿರುದ್ಧ ಕಾಮದಲ್ಲಿ ಆಗ್ರಹ ಕಂಡರೆ ಅವರು ಜ್ಞಾನಿಗಳಲ್ಲ ಅಂತ ತಿಳಿದುಕೋಬೇಕು. ಹಾಗಂದ್ರೆ ಈಗ ಹೌ ಕ್ಯಾನ್ ವಿ ನೋ, ಒಬ್ಬರಿಗೆ ಕಾಮನೆ ಬಂತು, ಅವನು ಅಧಿಕಾರಿ ವರ್ಗದಲ್ಲಿ ಇರುವವನು, ಆದರೆ ಜ್ಞಾನ ತಿರೋಧಾನ ಮೂಲಕವಾಗಿ ಅವನಿಗೆ ಆ ಕಾಮನೆ ಬಂದಿದೆ ಅಂತ ತಿಳ್ಕೊಳ್ತೀವೋ, ಇಲ್ಲ ಅವನು ಅಯೋಗ್ಯ, ಅಂದ್ರೆ ಅಧಿಕಾರಿ ವರ್ಗಕ್ಕೆ ಸೇರಿದವನಲ್ಲ, ಅಪರೋಕ್ಷ ಜ್ಞಾನಿ ಅಲ್ಲ, ಆ ಕಾರಣದಿಂದ ಅವನಿಗೆ ಕಾಮನೆ ಬಂತು ಅಂತ ತಿಳ್ಕೊಳ್ತೀವೋ, ಹೌ ಡು ವಿ ಡಿಫ್ರೆನ್ಶಿಯೇಟ್ ಅಂತ ಹೇಳಿದರೆ, ಅದಕ್ಕೆ ಅಧಿಕಾರಿಕ ವರ್ಗದಲ್ಲಿ ಇರುವವರು ಕಾಮನೆಯನ್ನು ಮಾಡಿದರೆ ಅದರ ಲಕ್ಷಣಗಳು, ಅಧಿಕಾರಿ ವರ್ಗದಲ್ಲಿ ಇಲ್ಲದೆ ಸಾಮಾನ್ಯ ಜನರು ಅಪರೋಕ್ಷ ಜ್ಞಾನಿಗಳಾಗದೇ ಇರುವವರು ಮಾಡಿದರೆ ಕಾಮನೆಗಳು, ಅವು ಎರಡರ ಲಕ್ಷಣಗಳು ಕೂಡ ಬೇರೆ ಬೇರೆಯಾಗಿರುತ್ತೆ. ವೀಕ್ ಅಂದರೆ ಅದರ ದೇರ್ ಇಸ್ ಡಿಫರೆನ್ಸ್, ಆ ಡಿಫರೆನ್ಸ್ ಇಸ್ ಪರ್ಸಿವಬಲ್ ಬೈ ಗ್ರೇಟ್ ಪೀಪಲ್, ಅಂದ್ರೆ ಆ ಡಿಫರೆನ್ಸ್ ನಮಗೆ ಗೊತ್ತಾಗಲ್ದಲ್ಲೇ ಹೊರತು ಈವನ್ ಬೋತ್ ಆಫ್ ದೆಮ್ ಡೂ ಕಾಮನೆ, ಅವರು ಕಾಮನೆ ಮಾಡುವುದರಲ್ಲಿ ಕೂಡ ವ್ಯತ್ಯಾಸವಿದೆ. ಅಂದ್ರೆ ಅಪರೋಕ್ಷ ಜ್ಞಾನಿಗಳಾದವರು ಜ್ಞಾನ ತಿರೋಧಾನ ಮಾಡುವಾಗ ಆಗುವಾಗ ಮಾಡಿದ ಒಂದು ಆ ಡಿಸೈಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಆವಾಗ ಅವ್ರು ಮಾಡಿದ್ರು ಕೂಡ ಅದರ ವೇ ದೇ ಡೂ ಇಟ್, ಅಂದ್ರೆ ಅದು ಪರಮಾತ್ಮನಲ್ಲಿ ಮನ ಐವನ್ ವಿಂದ ಆ ಜ್ಞಾನ ತಿರೋಧಾನ ದಶೆಯಲ್ಲಿ ಸಹಿತ ಪರಮಾತ್ಮನಲ್ಲಿ ಮನಸ್ಸು ಲಗ್ನ ಮಾಡಿಯೇ ಇರ್ತಾರೆ ಅವರು. ಆ ಅಂದ್ರೆ ಈ ಒಂದು ದ ಡಿಸೈರ್ ಅದರ್ ಥಿಂಗ್ಸ್ ಪ್ಯಾರಲಲ್ ಆಗಿ ಪರಮಾತ್ಮನಲ್ಲಿ ಸ್ಥಿರವಾದ ಒಂದು ಸ್ಥಿತಿತ್ವವೂ ಇರುತ್ತೆ, ಅವರಿಗೆ ಮನಸ್ಸು ಇರುತ್ತೆ ಅನ್ನುವುದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಅಧಿಕಾರಿ ಪುಂಸಾಂತು ಬೃಹತ್ ಕರ್ಮತ್ವ ಕಾರಣಾತ್ ಉದ್ಭವ ಅಭಿಭವವು ಜ್ಞಾನೇ ತತಃ ಅನ್ಯೇಭ್ಯೋ ವಿಲಕ್ಷಣಾಹ ಅಂತ ಹೇಳಿ, ಆ ಕಾರಣದಿಂದ ಬೇರೆಯವರಿಗಿಂತ ಅವರದು ವಿಲಕ್ಷಣವಾಗಿರುತ್ತೆ, ಅಂದ್ರೆ ಬೇರೆಯಾಗಿರುತ್ತೆ, ಜ್ಞಾನ ವೈಲಕ್ಷಣ್ಯ ಕಾರಣದಿಂದ ಅವರ ಪ್ರವರ್ತನೆಯಲ್ಲಿ ಕೂಡ ಅವರ ಮಾನಸಿಕ ಪ್ರವೃತ್ತಿಯಲ್ಲಿ ಕೂಡ ವೈಲಕ್ಷಣ್ಯ, ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಆಲ್ ದ ರೆಸ್ಟ್ ಆಫ್ ದ ಪೀಪಲ್, ಅಂದ್ರೆ ರೆಸ್ಟ್ ಆಫ್ ದಿ ಅಜ್ಞಾನಿಗಳು ಅವರಿಗಿಂತ ಅದು ಭಿನ್ನವಾಗಿರುತ್ತೆ ಅಂತ ಹೇಳಿ. ಅತಯೇ ವೈಲಕ್ಷಣ್ಯಾತ್ ಅನಧಿಕಾರಿಣಾಂ ಆಗ್ರಹಾದಿ ಚೇದ್ ಅಸ್ತಿ ನತೇ ಜ್ಞಾನಿನಃ ಇತಿ ಅವಗಂತವ್ಯಂ, ಅಂದ್ರೆ ಅಧಿಕಾರಿಗಳು ಆಗದೇ ಇರುವವರಿಗೆ ಅವರಿಗೆ ಈ ಕಾಮನಾದಿಗಳಲ್ಲಿ ಆಗ್ರಹವಿರುತ್ತೆ, ಅಂದರೆ ಸ್ಥಿರವಾದ ಆಗ್ರಹ ಅಂದ್ರೆ ಸಿಟ್ಟು ಅಂತಲ್ಲ, ಆಗ್ರಹ ಅಂದ್ರೆ ಸಂಸ್ಕೃತದಲ್ಲಿ ಸ್ಟೆಡ್ ಫಾಸ್ಟ್ ಅಂಡ್ ಫರ್ಮ್ ಇನ್ ಒನ್ ಥಿಂಗ್ ಅಂತೇಳಿ. ಸೊ ಅನಧಿಕಾರಿಗಳ ಅಧಿಕಾರಿಗಳ ಆಗದೇ ಇರುವವರಿಗೆ ಕಾಮನಾದಿಗಳಲ್ಲಿ ಮನಸ್ಸು ಸ್ಥಿರವಾಗಿ ಲಗ್ನವಾಗಿರುತ್ತೆ, ಆದರೆ ಅಪರೋಕ್ಷ ಜ್ಞಾನಿಗಳಿಗೆ ಈ ಕಾಮನೆಗಳಲ್ಲಿ ಆಗ್ರಹ ಇರೋದಿಲ್ಲ, ಅಂದ್ರೆ ಮನಸ್ಸು ಸ್ಥಿರವಾಗಿ ಆ ಕಾಮನೆಗಳ ಹಿಂದೆ ಓಡಾಡುವುದಿಲ್ಲ, ಪ್ರಬಲವಾದ ಕರ್ಮದ ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ಅದರ ಹಿಂದೆ ಹೋಗ್ತಾರೆ, ಆದರೆ ಅದು ಹೋದಾಗ ಕೂಡ ಆ ಪರಮಾತ್ಮನ ಅನುಗ್ರಹದಿಂದ ಅವರಿಗೆ ಮಾಡಿದಂತಹ ಅನಂತ ಸಾಧನದಿಂದ ಅವರಿಗೆ ಅದರಿಂದ ಮತ್ತೆ ಹಿಂತಿರುಗಿ ಬಂದು ದೇ ಕೆನ್ ಅಗೇನ್ ಕಮ್ ಬ್ಯಾಕ್ ಟು ದ ರೈಟ್ ಟ್ರ್ಯಾಕ್ ಅಂಡ್ ದೇ ಪ್ರೊಸೀಡ್ ಆನ್ ದ ರೈಟ್ ಟ್ರ್ಯಾಕ್ ಅಂಥೇಳಿ ಈ ವಿಧವಾಗಿ ಅಪರೋಕ್ಷ ಜ್ಞಾನಿಗಳಿಗೆ ಆಮೇಲೆ ಸಾಮಾನ್ಯ ಜನರಿಗೂ ಅಜ್ಞಾನಿಗಳಿಗೂ ಇರುವ ವ್ಯತ್ಯಾಸವನ್ನು ಡಿಫರೆನ್ಸ್ ಅನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಈ ಶ್ಲೋಕದ ಮೂಲಕವಾಗಿ ನಮಗೆ ಮುಂದಿನ ಪದ್ಯದಲ್ಲಿ ನಮ್ಮ ಆಚಾರ್ಯರು ಮಾಡಿದಂತಹ ವಿವರಣೆಯೇ ಸರಿಯಾದ ವಿವರಣೆ ಅಂಥೇಳಿ ನಮಗೆ ಅದು ಕನ್ಫರ್ಮ್ ಆಗುತ್ತೆ ಈ ಶ್ಲೋಕದ ಮೂಲಕವಾಗಿ. ಸೊ ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸೋಣ. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆಲ್ಲರೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯಿನವಾಚ ಮನಸ್ಸೇಂದ್ರಿಯರ್ವಾ ಬುದ್ಧ್ಯಾತ್ಮನವಾ ಅನುಸ್ವಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯ.